ஹரி ஓம் ஸ்ரீ குருப்பியோ நமஹ. பிரமம் பங்கரைத்தம் அதிடம் விமலம் சதா ஆனந்த தீர்த்தமத்லம் பஜேதாபத்ரயாபகம் மித்யா சித்தாந்த துத்வாந்த வித்வம்சக்ஷணஹா தீர்த்தாக்கியத நிர்பாததாம் நோ உதம்பரே அர்த்திகல்பித கல்போயம் பிரத்யத்தி கதகேசரி வியாச தீர்த்த குருர்பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணவுகாகரானம் வாதிராஜ குருன் வந்தே ஹைக்ரீபதாஷ்ரயான் பூஜ்ய ராகவேந்திராய சத்யதர்மரதாய ச பததாம் கல்பவருக்ஷாய நமதாம் காமதேனவே துர்வாதி த்வாந்த்ரவே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ அத்யந்த தயாளவே. ஆபாதமௌலி பர்யந்தம் குருநாமாக்தியம் ஸ்மரேத் தேன விக்னாஹ ப்ரஷ்யந்தி சித்யந்த மனோரதாஹ. ஹரிஹி ஓம் ஸ்ரீ குருப்யோ நமஹ. நாவு பகவத்கீதையல்லி பாழ தின ஆயிட்டு கேப் வந்துபிட்டிதே. 5நே அத்யாய 5th சாப்டர் மாட்தா இத்தீவி. 5th ಚಾಪ್ಟರ್ ನಲ್ಲಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಮಾಡುವಾಗ ಅಲ್ಲಿ 7-8ನೇ ಶ್ಲೋಕದವರೆಗೂ 8-9 ಶ್ಲೋಕವನ್ನು ನೋಡಿದ್ದೀವಿ. 10ನೇ ಶ್ಲೋಕವನ್ನು ಕೂಡ ನೋಡಿದ್ದೀವಿ. ಅದನ್ನು ಜಸ್ಟ್ ಸ್ವಲ್ಪ ರೀಕ್ಯಾಪ್ ಮಾಡಿಬಿಟ್ಟು 10ನಿಂದ ಶುರು ಮಾಡಿ ಹೋಗೋಣ ನೋಡೋಣ. ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳ ಮೂಲಕವಾಗಿ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯ ಅದನ್ನಲ್ಲಿ ಬರುವಂತಹ 10ನೇ ಶ್ಲೋಕ ಇದು. ಈ ಶ್ಲೋಕದಲ್ಲಿ 5ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಯೋಗ ಸನ್ಯಾಸಗಳ ನಿರೂಪಣೆ, ಯೋಗ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು ಅಂತ. ಇದು ಅಂದ್ರೆ ಯೋಗ ಸನ್ಯಾಸ ಅಂದ್ರೆ ಗೃಹಸ್ಥಾಶ್ರಮ ಸನ್ಯಾಸಾಶ್ರಮಗಳಂತ ಭ್ರಮೆ ಪಡಕೂಡದು. ಇಲ್ಲಿ ಮಾತಾಡ್ತಾ ಇರುವಂತಹ ವಿಷಯ ಯೋಗ ಸನ್ಯಾಸಗಳು ಹೇಳ್ತಾ ಇರೋದು ಆಶ್ರಮಗಳ ಬಗ್ಗೆ ಅಲ್ಲ. ಅಫ್ಕೋರ್ಸ್ ಸನ್ಯಾಸಾಶ್ರಮಕ್ಕೆ ಸನ್ಯಾಸ ಸ್ವಲ್ಪ ವಿಶೇಷವಾಗಿರುತ್ತೆ. ಗೃಹಸ್ಥಾಶ್ರಮದಲ್ಲಿ ಯೋಗ ಅಂದ್ರೆ ಭಗವಂತನ ಪರವಾಗಿ ಕರ್ಮಗಳನ್ನು ಮಾಡೋದು ಜಾಸ್ತಿ ಆಗಿರುತ್ತೆ. ಅದು ಪ್ರಾಚುರ್ಯ ಇದ ಕಾರಣದಿಂದ ಆ ಶಬ್ದಗಳು ಹಾಗೆ ತೋರುತ್ತೆ. ಆದ್ರೆ ಇದು ಆಶ್ರಮಗಳ ಬಗ್ಗೆ ಹೇಳುವಂತಹ ವಿಷಯವಲ್ಲ. ಆ ಸನ್ಯಾಸ ಯೋಗ ಶಬ್ದಗಳನ್ನು ನಮಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಗೀತೆ ಆ ಶ್ಲೋಕದಲ್ಲಿ. ಅದನ್ನು ಆಚಾರ್ಯರು ವಿಸ್ತಾರ ಮಾಡಿದ್ದಾರೆ, ಅದನ್ನು ನೋಡಿದ್ದೀವಿ. ಇಲ್ಲಿ ಬ್ರಹ್ಮಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ ಕರೋತಿ ಯಹ. ಯಾರಾದರೆ ಪರಮಾತ್ಮ ಫಲೇಚ್ಛೆಯನ್ನು ಬಿಟ್ಟು ಅಂದ್ರೆ ಸಂಗಂ ತ್ಯಕ್ತ ಸಂಗವನ್ನು ಬಿಡುವುದು, ಕರ್ಮಗಳ ಮೇಲೆ ಸಂಗ ಅಂದ್ರೆ ಕರ್ಮಗಳ ಫಲದ ಮೇಲೆ ಆಶೆಯನ್ನು ಬಿಡುವುದು. ಸಂಗಂ ತ್ಯಕ್ತ ಅಂದ್ರೆ ಫಲದ ಇಚ್ಛೆಯನ್ನು ಬಿಡುವುದು. ಬ್ರಹ್ಮಣಿ ಕರ್ಮಾಣಿ ಆದಾಯ, ಬ್ರಹ್ಮಣಿ ಅಂದ್ರೆ ಪರಮಾತ್ಮನಲ್ಲಿ ಕರ್ಮಗಳನ್ನು ಭಗವಂತನ ಪರವಾಗಿ ಕರ್ಮಗಳನ್ನು ಮಾಡ್ತಾ ಇದ್ದೀನಿ ಅನ್ನುವ, ಇದು ಭಗವಂತನ ಪೂಜಾ ರೂಪಕವಾದ ಕರ್ಮಗಳು ಪರಮಾತ್ಮ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅನ್ನುವ ಒಂದು ಅನುಸಂಧಾನದಿಂದ, ಅನುಸಂಧಾನ ಅಂದ್ರೆ ಇದು ಭಗವಂತನ ಬಗ್ಗೆ ಈ ವಿಧವಾದ ಆಲೋಚನೆಯನ್ನು ತುಂಬಿಸಿಕೊಂಡಿರುವುದೇ ಅನುಸಂಧಾನ. ಅನುಸಂಧಾನ ಅಂತ ಹೇಳಿದ್ರೆ ಏನೋ ನಮ್ಮ ಸ್ವಾರ್ಥಕ್ಕೆ ನಾವು ಏನೋ ಹೇಳುವುದು, ಇದು ಅನುಸಂಧಾನ. ನಾನು ಯಾವುದೋ ಕೆಟ್ಟ ಕೆಲಸ ಮಾಡಿಬಿಟ್ಟು ಇದು ಭಗವಂತನ ಸೇವೆ ಅಂತ ಅನುಸಂಧಾನ ಮಾಡಿಕೊಡ್ತೀನಿ ಅಂತ ಸರಿಯಲ್ಲ. ಅನುಸಂಧಾನ ಅನ್ನುವ ಶಬ್ದ ಅನುಸೃತ್ಯ ಸಂಧೀಯತೆ ಅಂತ ಹೇಳಿ, ಭಗವಂತನಿಗೆ ಎಲ್ಲವೂ ಅವನು ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಾನು ಸ್ವತಂತ್ರನಲ್ಲ ಅನ್ನುವ ತಿಳುವಳಿಕೆಯಿಂದ, ಜ್ಞಾನದಿಂದ ಭಗವಂತನ ಪೂಜಾರೂಪಕವಾಗಿ ಒಳ್ಳೆ ಕರ್ಮಗಳನ್ನು ಮಾಡ್ತಾ ಇರೋದು. ಸೊ ಆ ಕಾರಣದಿಂದ ಇದು ಪರಮಾತ್ಮನ, ಯಾವಾಗಾದ್ರೆ ಪರಮಾತ್ಮ ಪೂಜೆಯ ರೂಪ ಅಂತ ಭಾವನೆ ಮಾಡುವ ಶಕ್ತಿ ಇರುವವನು ಕೆಡು ಕರ್ಮಗಳಿಗೆ ತಲೆ ಹಾಕೋದಿಲ್ಲ. ಸೊ ಈ ವಿಧವಾಗಿ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನುವ ತಿಳುವಳಿಕೆಯಿಂದ ಯಾರು ಕರ್ಮಗಳನ್ನು ಮಾಡ್ತಾರೋ ಆವಾಗ ಕರೋತಿ ಯಹ, ಯಾರು ಮಾಡ್ತಾರೋ ನ ಪಾಪೇನ ಲಿಪ್ಯತೆ ಸಹ ನ ಪಾಪೇನ ಲಿಪ್ಯತೆ, ಅವನು ಪಾಪಗಳಿಂದ ಪಾಪಗಳ ಲೇಪ ಉಂಟಾಗುವುದಿಲ್ಲ. ಹೇಗೆ ಅಂದ್ರೆ ಪದ್ಮಪತ್ರ ಮೀಮಾಂಬಸ, ಎಲ್ಲ ಅವನು ಸಂಸಾರದಲ್ಲಿಯೇ ಮುಳುಗಿ ಇದ್ದು ಸಂಸಾರದಲ್ಲಿ ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದರೂ ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ. ಹೇಗೆ ಅಂದ್ರೆ ಪದ್ಮಪತ್ರ ಮೀಮಾಂಬಸ, ತಾವರದ ಎಲೆ ನೀರಿನಲ್ಲೇ ಮುಳುಗಿರುತ್ತೆ ಆದರೆ ನೀರು ಅದಕ್ಕೆ ಹತ್ತುವುದಿಲ್ಲ. ಅದೇ ವಿಧವಾಗಿ ಈ ಭಗವಂತನ ಪರವಾಗಿ ಎಲ್ಲವನ್ನು ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಸ್ವತಂತ್ರ ಭಾವನೆಯನ್ನು ಬಿಟ್ಟು ಇರುವವನು ಅವನು ಪದ್ಮಪತ್ರದಂತೆ ಅಂದ್ರೆ ತಾವರದ ಎಲೆಯಂತೆ ಅವನು ಆ ಸಂಸಾರದಲ್ಲಿಯೇ ಮುಳುಗಿದ್ರೂ ಹೇಗೆ ಆದ್ರೆ ನೀರು ಅಂಟುವುದಿಲ್ಲವೋ, ಅವನು ಸಂಸಾರದಲ್ಲಿಯೇ ನೀರಿನಲ್ಲಿ ಮುಳುಗಿದಂತಹ ತಾವರ ಎಲೆಗೆ ನೀರು ಹತ್ತುವುದಿಲ್ಲ, ಸಂಸಾರದಲ್ಲಿ ಮುಳುಗಿದಂತಹ ಭಕ್ತನಿಗೆ ಸಂಸಾರದ ಕರ್ಮಗಳು ಅವನಿಗೆ ಲೇಪವಾಗುವುದಿಲ್ಲ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಸನ್ಯಾಸ ಯೋಗಯುಕ್ತಯೇವ ಕರ್ಮಣ ನ ಲಿಪ್ಯತೆ, ಸನ್ಯಾಸ ಯೋಗಯುಕ್ತನಾದವನು ಮಾತ್ರವೇ ಕರ್ಮಗಳಿಂದ ಲೇಪ ಇಲ್ಲದೆ ಇರ್ತಾನೆ. ಬ್ರಹ್ಮಣಿ ಇತಿ ಸಾಧನ ನಿಯಮಸ್ಯ ಉಪಚಾರತ್ವ ನಿವೃತ್ತಿತ್ಯಂ ಪುನಃ ಪುನಃ ಫಲಗತನ. ಅಂದ್ರೆ ಇದು ಸನ್ಯಾಸ ಮತ್ತು ಯೋಗ ಇವೆರಡೂ ಇದ್ದರೆ ಮಾತ್ರ ಮೋಕ್ಷಫಲವಾಗತ್ತೆ ಅನ್ನುವ ಮಾತು ಒಂದು ಉಪಚಾರ ಕೇಳುವಂತಹ ಮಾತು ಅಂತ ಭಾವನೆ ಬರಕೂಡದು. ಇದು ಔಪಚಾರಿಕವಲ್ಲ, ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಕ್ಯಾಶುವಲ್ ಸ್ಟೇಟ್ಮೆಂಟ್ ಅಲ್ಲ, ಇಟ್ ಈಸ್ ಎ ಡೆಫಿನೆಟ್ ಸ್ಟೇಟ್ಮೆಂಟ್. ಔಪಚಾರಿಕವಲ್ಲ ಅಂದ್ರೆ ಅದು ನಾವು ನಿಶ್ಚಯವಾಗಿ ತಗೋಬೇಕಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಇಟ್ ಈಸ್ ನಾಟ್ ಎ ಕ್ಯಾಶುವಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಅಂತಹ ಈ ಔಪಚಾರಿಕ ಅಂದ್ರೆ ಇಟ್ಸ್ ಜಸ್ಟ್ ಲೈಕ್ ದಟ್ ಹೇಳೋದಂತೆ, ಅದು ಔಪಚಾರಿಕ. ಹಾಗಲ್ಲ, ಔಪಚಾರಿಕವಲ್ಲ ಅಂತ ಹೇಳಿ ಔಪಚಾರಿಕ ಅನ್ನುವ ಭ್ರಾಂತಿ ಬರಕೂಡದು ಅಂತ ಹೇಳಿ ಕುರುವನ್ನಪಿ ನ ಲಿಪ್ಯತೆ ಲಿಪ್ಯತೆ ನ ಸ ಪಾಪೇನ ಅಂದು ಮತ್ತು 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 ಕೂಡ ಅವನಿಗೆ ಕರ್ಮಗಳು ಹತ್ತುವುದಿಲ್ಲ, ಪಾಪ ಬರುವುದಿಲ್ಲ, ಪಾಪಲೇಪವಾಗುವುದಿಲ್ಲ, ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದರೂ ಕೂಡ ಅಂತ ಹೇಳಿದ್ರೆ ಭಗವಂತನ ಪೂಜಾ ರೂಪಕವಾಗಿ ಮಾಡಿದಾಗ ಮಾತ್ರವೇ ಇದಾಗತ್ತೆ, ಸುಮ್ಮನೆ ಆಗೋದಿಲ್ಲ. ಅದೇ ವಿಧವಾಗಿ ಕಾಯೇನ ಮನಸ ಬುದ್ಧಿಯ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ತ ಆತ್ಮಶುದ್ಧಯೇ ಅಂತ ಹೇಳಿ ಇದನ್ನು ಕೂಡ ನಾವು ನೋಡಿದ್ದೀವಿ ಸಂಕ್ಷೇಪವಾಗಿ. ಏವಂ ಸ ಆಚಾರ ಇತ್ಯಾಹ ಕಾಯೇನ ಇತಿ ಅಂತೆ. ಇದು ಏನು, ದೇಹದಿಂದ ಕಾಯ ಅಂದ್ರೆ ದೇಹ, ಮನಸ ಮನಸ್ಸು, ಬುದ್ಧಿ ಮನ ಅಂದ್ರೆ ಬುದ್ಧಿ ಇವೆಲ್ಲವನ್ನೂ ಕೂಡ, ಮತ್ತು ಕಾಮ ಅಹಂಕಾರಗಳಿಲ್ಲದ ಸ್ವಾತಂತ್ರ್ಯ ಅಭಿಮಾನವಿಲ್ಲದ ಇಂದ್ರಿಯಗಳಿಂದ, ಕೇವಲೈಹಿ ಇಂದ್ರಿಯೈಹಿ ಅಂತ ಹೇಳಿದ್ದಾರೆ. ಕೇವಲ ಇಂದ್ರಿಯಗಳು ಅಂದ್ರೆ ಜಸ್ಟ್ ಇಂದ್ರಿಯ, ಕೇವಲ ಇಂದ್ರಿಯಗಳು ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಏನಂದ್ರೆ ಕೇವಲ ಇಂದ್ರಿಯಗಳಂದ್ರೆ ಅವು ಕೇವಲ ಇಂದ್ರಿಯಗಳು ಅಂತ ಹೇಳಿದ್ರೆ ಅದಕ್ಕೆ ಸ್ವಾತಂತ್ರ್ಯವಿಲ್ಲದೆ ಇರುವಂತಹ, ಅಂದ್ರೆ ಈ ಇಂದ್ರಿಯಗಳು ಭಗವಂತ ನಮ್ಮನ್ನು ನಮ್ಮ ಇಂದ್ರಿಯಗಳನ್ನು ಪ್ರೇರಣೆ ಮಾಡಿದರೆ ಮಾತ್ರ ಇಂದ್ರಿಯಗಳು ಕೆಲಸ ಮಾಡುತ್ತೆ, ಇಲ್ಲದ್ರೆ ಮಾಡೋದಿಲ್ಲ ಅನ್ನುವ ಉದ್ದೇಶದಲ್ಲಿ ಕೇವಲ ಈ ಇಂದ್ರಿಯಹಿ ಅನ್ನು. ಕೇವಲ ಇಂದ್ರಿಯಗಳಂದ್ರೆ ಏನು, ಈ ಸ್ವಾತಂತ್ರ್ಯವಿಲ್ಲದೆ ಇರುವಂತಹ ಇಂದ್ರಿಯಗಳು, ತಾವು ಸ್ವತಂತ್ರವಾಗಿ ಏನು ಮಾಡಲಿಕ್ಕೆ ಕೈಲಾಗದೇ ಇರುವಂತಹ ಇಂದ್ರಿಯಗಳು. ಇಂತಹ ಕೇವಲ ಇಂದ್ರಿಯಗಳಿಂದ ಯಾರಾದರೆ ಕಾಯದಿಂದ ಮನಸ್ಸಿನಿಂದ ಬುದ್ಧಿಯಿಂದ ಇಂದ್ರಿಯಗಳಿಂದ ಇವೆಲ್ಲವೂ ಕೂಡ ಅಸ್ವತಂತ್ರವಾಗಿ ಭಗವಂತನ ಅಧೀನದಲ್ಲಿ ಇರುವಂತಹ ಇವೆಲ್ಲದರಿಂದಲೂ ಕೂಡ ಯೋಗಿನ ಕರ್ಮ ಕುರುವಂತಿ, ಇದು ಭಗವಂತನ ಅಧೀನವಾಗಿರುವಂತಹ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲವೂ ಭಗವಂತನ ಅಧೀನದಲ್ಲಿದೆ ಅಂತ ಈ ವಿಧವಾಗಿ ಮತ್ತು ಮತ್ತು ಅಹಂಕಾರ ಭಾವನೆಯನ್ನು ಬಿಟ್ಟು ಯಾವ ಯೋಗಿಗಳಾದರೆ ಕರ್ಮವನ್ನು ಮಾಡ್ತಾರೋ ಕರ್ಮ ಕುರುವಂತಿ ಸಂಗಂ ತ್ಯಕ್ತ ಸಂಗವನ್ನು ಫಲದ ಆಶೆಯನ್ನು ಬಿಟ್ಟು ಸಂಗವನ್ನು ಬಿಟ್ಟು ಫಲದ ಇಚ್ಛೆಯನ್ನು ಅಭಿಲಾಷೆಯನ್ನು ಬಿಟ್ಟು ಮನಸ್ಸಿನ ಆತ್ಮಶುದ್ಧ, ಇಲ್ಲಿ ಆತ್ಮ ಅಂದ್ರೆ ಮನಸ್ಸು, ಆತ್ಮಶುದ್ಧ ಅಂದ್ರೆ ಮನಸ್ಸಿನ ಶುದ್ಧಿಗಾಗಿ ಅಂದ್ರೆ ಜ್ಞಾನ ಉಂಟಾಗುವುದಕ್ಕಾಗಿ ಪಾಪಲೇಪ ಪರಿಹಾರಕ್ಕಾಗಿ ಯಾರು ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ಅಂತಹ ಅವರು ಅಂದ್ರೆ ಅಂತಹ ಅವರು ಮಾತ್ರ ಹಾಗೆ ಕರ್ಮಗಳನ್ನು ಮಾಡ್ತಾರೆ. ಯೋಗಿನ ಕರ್ಮ ಕುರುವಂತಿ ಆತ್ಮಶುದ್ಧಯೇ ಕರ್ಮ ಕುರುವಂತಿ, ಯೋಗಿಗಳು ಆತ್ಮಶುದ್ಧಿಗಾಗಿ ಕರ್ಮಗಳನ್ನು ಮಾಡ್ತಾರೆ. ಹಾಗೆ ಸಂಗಮ ತ್ಯಕ್ತ ಕರ್ಮ ಕುರುವಂತಿ, ಸಂಘವನ್ನು ಬಿಟ್ಟು ಫಲಾಭಿಲಾಷೆಯನ್ನು ಬಿಟ್ಟು ಕರ್ಮ ಮಾಡ್ತಾರೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ 11ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ 11ನೇ ಶ್ಲೋಕ, ಯುಕ್ತ ಕರ್ಮ ಫಲಂ ತ್ಯಕ್ತ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕರ್ಮಕಾರೇಣ ಫಲೇ ಸತ್ತೋ ನಿಬದ್ಧತೆ ಅಂತ ಹೇಳಿ. ಮತ್ತು ಯುಕ್ತ ಅಯುಕ್ತಗಳು, ಯುಕ್ತ ಅಂದ್ರೆ ಯೋಗದಿಂದ ಕೂಡಿದವನು, ಅಯುಕ್ತ ಅಂದ್ರೆ ಯೋಗದಿಂದ ಕೂಡದೇ ಇರುವವನು, ಯೋಗ ಉಳ್ಳವನು ಯುಕ್ತ, ಯೋಗವಿಲ್ಲದೆ ಇರುವವನು ಅಯುಕ್ತ. ಯೋಗ ಅಂದ್ರೆ ಏನು, ನಾವು ಹೇಳಿದ ಭಗವಂತನ ಪೂಜಾರೂಪಕವಾಗಿ ಕರ್ಮಗಳನ್ನೆಲ್ಲ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡುವುದೇ ಯೋಗ. ಅಂತಹ ಯೋಗ ಉಪಾಯ ಜ್ಞಾನೋಪಾಯ ಯಾವುದಿದೋ ಅಂತಹ ಯೋಗದಿಂದ ಕೂಡಿದವನು ಕರ್ಮಫಲವನ್ನು ಬಿಟ್ಟು ಶಾಂತಿ ಮಾಪ್ನೋತಿ ನೈಷ್ಠಿಕೀಂ 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 ಅಂತ ಹೇಳಿದ್ರೆ ಸ್ವರೂಪಾನಂದ ಆವಿರ್ಭಾವ ರೂಪಕವಾದಂತಹ ಸ್ವಾಭಾವಿಕವಾದಂತಹ ಶಾಂತಿಯನ್ನು ಮೋಕ್ಷವನ್ನು ಆಪ್ನೋತಿ ಹೊಂದುತ್ತಾನೆ ಯೋಗಯುಕ್ತನಾದವನು, ಕರ್ಮಫಲವನ್ನು ಬಿಟ್ಟು ಹೀಗೆ ಮಾಡ್ತಾನೆ ಅಂತೇಳಿ. ಅಯುಕ್ತ ಕರ್ಮಕಾರೇಣ ಫಲೇ ಸಕ್ತೋ ನ ಬಿದ್ಯತೆ, ಅಯುಕ್ತ ಅಂದ್ರೆ ಯೋಗಯುಕ್ತನಾಗದೇ ಇರುವವನು, ಯೋಗ ಬಿಟ್ಟವನು, ಇಂತಹ ಅನುಸಂಧಾನವಿಲ್ಲದೇ ಇರುವವನು ಕಾಮಕಾರೇಣ ಕಾಮ ಮಾಡುವುದು ಅಂದ್ರೆ ಕರ್ಮಗಳ ಮೇಲೆ ಅಭಿಲಾಷೆಯನ್ನು ಇಟ್ಟುಕೊಂಡಿರುವುದರ ಮೂಲಕವಾಗಿ ಫಲೇ ಸಕ್ತ ಫಲದಲ್ಲಿ ಅಭಿಲಾಷ ಸಕ್ತ ಆಸಕ್ತ ಸಕ್ತನಾಗುವುದು ಅಂದ್ರೆ ಆಸಕ್ತನಾಗುವುದು ಅಟ್ಯಾಚ್ಡ್ ಆಗಿರುವುದು ಫಲದಲ್ಲಿ ಫಲದ ಫಲಬೇಕು 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 ಅಂತ ಉದ್ದಾರ್ತಾ ಇರ್ತಾನೆ. ಆದ ಕಾರಣದಿಂದ ನಿಬದ್ಧತೆ ಬಂಧನಕ್ಕೆ ಒಳಗಾಗುತ್ತಾನೆ. ನಿಬದ್ಧತೆ ಅಂದ್ರೆ ನಿತರಾಂ ಬದ್ಧತೆ, ಚೆನ್ನಾಗಿ ಬಂಧನಕ್ಕೆ ಒಳಗಾಗುತ್ತಾನೆ. ಹೀ ಗೆಟ್ ಸ್ಟಕ್ ಇನ್ ದ ಸಂಸಾರ ಬಂಧ ಅಂತೇಳಿ ಅಯುಕ್ತ ಕಾಮಕಾರೇಣ ಫಲೇ ಸತ್ತೋ ನಿಬದ್ಧತೆ ಅಂತೇಳಿ ಆ ವಿಧವಾಗಿ ಅಯುಕ್ತನಾದವನು ಕರ್ಮಗಳನ್ನು ಕಾಮ ಬುದ್ಧಿಯಿಂದ ಮಾಡುವುದರ ಮೂಲಕವಾಗಿ ಆ ಫಲದಲ್ಲಿ ಅಭಿಲಾಷ ಉಳ್ಳವನಾಗಿ ಬಂಧನಕ್ಕೆ ಒಳಗಾಗಿರ್ತಾನೆ ಅಂತ ಹೇಳಿದ್ದಾರೆ. ಪುನಃ ಯುಕ್ತಿಯಾದಿ ನಿಯಮನಾರ್ಥಂ ಯುಕ್ತಾಯುಕ್ತ ಫಲಮಃ ಯುಕ್ತ ಇತಿ ಯುಕ್ತೋ ಯೋಗಯುಕ್ತ ಅಂತೇಳಿ. ಯುಕ್ತ ಅಂದ್ರೆ ಯೋಗಯುಕ್ತ, ಅಯುಕ್ತ ಅಂದ್ರೆ ಯೋಗಯುಕ್ತನಾಗದೇ ಇರುವನು. ಆ ಅರ್ಥದಲ್ಲಿ ಇದನ್ನು ಮಾಡಿದ್ದಾರೆ. ಇದು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿರುವಂತಹದ್ದು. ಅದಾದ ಮೇಲೆ 13ನೇ ಪದ್ಯದಲ್ಲಿ ಸರ್ವ ಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರುವನ್ ನಕಾರಯನ್ ಅಂತ ಹೇಳಿ ಮುಂಚೆ ಹೇಳಿದ ಭಾವನೆಗಳನ್ನೇ ಇನ್ನೂ ವಿಸ್ತಾರ ಮಾಡಿ ಅಭ್ಯಾಸ ಅಂತ ಹೇಳಿದಂತೆ ಆ ಭಾವನೆಗಳನ್ನು ಮತ್ತು ಎಂಫಸೈಸ್ ಮಾಡಿ ಹೇಳ್ತಾ ಇದ್ದಾರೆ. ಸರ್ವ ಕರ್ಮಾಣಿ ಸಮಸ್ತ ಕರ್ಮಗಳನ್ನು ಕೂಡ ಮನಸ ಮನಸ್ಸಿನಿಂದ ಸನ್ಯಸ್ಯ ಸನ್ಯಸ್ಯ ಅಂದ್ರೆ ಬಿಡುವುದು, ಅಂದ್ರೆ ಏನು ಬಿಡುವುದಂದ್ರೆ ಕರ್ಮಗಳ ಮೇಲೆ ತನಗೆ ಸ್ವಾತಂತ್ರ್ಯ ಅಭಿಮಾನವನ್ನು ಬಿಡುವುದು. ಸನ್ಯಾಸ ಅಂದ್ರೆ ಅದು ಕರ್ಮ ಸ್ವಾತಂತ್ರ್ಯದ ಅಭಿಮಾನವನ್ನು ಬಿಡುವುದೇ ಸನ್ಯಾಸ. ಈ ವಿಧವಾಗಿ ನನ್ನ ಒಳ್ಳೆಯದಾಗಿ ಭಗವಂತ ನನ್ನಿಂದ ಕರ್ಮಗಳನ್ನು ತನ್ನ ಪೂಜಾರೂಪಕವಾಗಿ ಮಾಡಿಸಿಕೊಳ್ಳುತ್ತಿದ್ದಾನೆ, ಅವನು ಮಾಡಿಸಿಕೊಳ್ಳುತ್ತಿದ್ದಾನೆ ಹೊರತು ನಾನು ಸ್ವತಂತ್ರವಾಗಿ ಯಾವುದನ್ನು ಮಾಡ್ತಾ ಇಲ್ಲ, ಪರತಂತ್ರವಾಗಿ ಮಾತ್ರ ಮಾಡ್ತಾ ಇದ್ದೀನಿ ಅಂತ ಯಾರಾದರೆ ಭಾವನೆ ಮಾಡ್ತಾನೋ ಅಂತಹ ಅವನು ಮಾತ್ರವೇ ಸನ್ಯಸ್ಯ ಆಸ್ತಿ ಸುಖಂ ಸುಖಂ ವಶಿ ಸುಖವಾಗಿರ್ತಾನೆ. ವಶಿ ವಶಿ ಅಂತ ಹೇಳಿದ್ರೆ ಏನು, ಭಗವಂತನ ವಶದಲ್ಲೇ ಇದ್ದವನು ಅನ್ನುವ ತಿಳುವಳಿಕೆ. ವಶಿ ಅಂತ ಹೇಳಿದ್ರೆ ಆವ ಯಾರಾದ್ರೆ ಭಗವಂತನ ವಶದಲ್ಲಿದ್ದಾನೆ ಅಂತ ತಿಳ್ಕೊಳ್ತಾನೋ ಅಂತಹ ಅವನು ವಶಿ. ಅವನು ನವದ್ವಾರೆ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ನವದ್ವಾರೆ ಪುರೇ, ಒಂಬತ್ತು ದ್ವಾರಗಳಿರುವಂತಹ ಈ ಪುರೇ ಈ ಪುರದಲ್ಲಿ, ಈ ಪುರ ಅಂದ್ರೆ ದೇಹ, ಈ ನವದ್ವಾರಗಳಿರುವ ಈ ದೇಹದಲ್ಲಿ ದೇಹಿ ದೇಹವುಳ್ಳವನು ಜೀವ, ದೇಹಿ ಅಂದ್ರೆ ಜೀವ, ಜೀವ ನಾದವನು ನೈವ ಕುರುವನ್ ನಕಾರಯನ್, ಅವನು ಕರ್ಮಗಳನ್ನು ಮಾಡುತ್ತಿಲ್ಲ ಅಂದ್ರೆ ಸ್ವತಂತ್ರವಾಗಿ, ನೈವ ಕುರುವ ಕರ್ಮ ಮಾಡುತ್ತಿಲ್ಲ ಅಂದ್ರೆ ಕರ್ಮ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ. ನ ಏವ ಕುರುವನ್ ಕುರುವನ್ ಮಾಡುತ್ತಿಲ್ಲ, ನ ಏವ ಕುರುವನ್ ಅಂದ್ರೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಸ್ವತಂತ್ರನಾಗಿ ಕರ್ಮಗಳನ್ನು ಮಾಡ್ತಾ ಇಲ್ಲ. ನ ಏವ ಕಾರಯನ್ ಸ್ವತಂತ್ರನಾಗಿ ಕರ್ಮಗಳನ್ನು ಮಾಡಿಸುತ್ತಾ ಇಲ್ಲ. ಈ ಕರ್ಮಗಳನ್ನು ಮಾಡುವನು ಅಂತ ಆಗಲಿ ಮಾಡಿಸುವನು ಅಂತ ಆಗಲಿ ಅವನು ಭಾವನೆಯನ್ನು ಮಾಡುವುದಿಲ್ಲ. ಅಂತಹ ಅವನೇ ನಿಜವಾದ ಜ್ಞಾನಿ ಯೋಗಯುಕ್ತನಾದವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪುನಃ ಸನ್ಯಾಸ ಶಬ್ದಾರ್ಥಂ ಸ್ಪಷ್ಟಯತಿ ಸರ್ವಕರ್ಮಾಣಿ ಇತಿ ಮನಸಾ ಇತಿ ವಿಶೇಷನಾತ್ ಅಭಿಮಾನ ತ್ಯಾಗ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಅಂತ ಹೇಳಿದರೆ ಅಭಿಮಾನವನ್ನು ಸನ್ಯಾಸ ಮಾಡುವುದು, ಸನ್ಯಾಸ ಅಂದ್ರೆ ಬಿಡುವುದು. ಏನು ಬಿಡುವುದು? ಅಭಿಮಾನವನ್ನು ಬಿಡುವುದೇ ಸನ್ಯಾಸ. ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ವಕರ್ಮಾಣಿ ಮನಸಾ ಇತಿ ವಿಶೇಷನಾತ್ ಅಭಿಮಾನ ತ್ಯಾಗ ಅಂತ ಹೇಳಿ ಅಭಿಮಾನ ತ್ಯಾಗ ಮಾಡುವುದೇ ಕರ್ಮಸನ್ಯಾಸವಾಗಿದೆ, ಅದೇ ನಿಜವಾದ ಕರ್ಮಸನ್ಯಾಸ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು 13ನೇ ಶ್ಲೋಕ. ಅದಾದ ಮೇಲೆ ಅದರಲ್ಲಿ ತಾತ್ಪರ್ಯದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ತತ್ ಪೂಜಾತ್ಮಕಾನಿ ತತ್ ಕೃತಾನಿ ಮಮ ಶುಭಾರ್ಥಮಿತಿ ಬ್ರಹ್ಮಣಿ ಆಧಾನಂ ಸ್ವಾತಂತ್ರ್ಯ ಅಭಾವ ಅಪೇಕ್ಷೆಯ ಏವ ಜೀವಸ್ಯ ಅಕರ್ತೃತ್ವಂ ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಷ್ಣುಧೀನ ಭವೇತ್ ಜೀವ ಕೃತೇ ಕೃತ ಇತ್ಯಪಿ ಇತಿ ಪ್ರವೃತ್ತೆ ಅಥೋ ಮನಸಾ ಏವ ಕರ್ಮ ಸನ್ಯಾಸಃ ಕರ್ಮನ್ಯಾಸೋ ಅಸ್ವಾತಂತ್ರ್ಯ ಅಪೇಕ್ಷೆಯ ಅಂತೇಳಿ. ಅಂದ್ರೆ ಏನು, ತತ್ ಪೂಜಾತ್ಮಕಾನಿ ತತ್ ಭಗವಂತ, ತತ್ ಅಂದ್ರೆ ಅವನು ಯಾರು ಭಗವಂತ, ತತ್ ಶಬ್ದಾರ್ಥ ತತ್ ಶಬ್ದಾರ್ಥನಾದ ಭಗವಂತ, ಪೂಜಾತ್ಮಕಾನಿ ಭಗವಂತನ ಪೂಜಾತ್ಮಕ ಭಗವಂತನ ಪೂಜಾರೂಪಕವಾಗಿರುವಂತಹ, ತತ್ ಕೃತಾನಿ ಭಗವಂತನೇ ಸ್ವತಂತ್ರನಾಗಿ ಬಿಂಬರೂಪನಾಗಿ ಮಾಡುತ್ತಾ ಇದ್ದಾನೆ, ಅವನಿಂದ ಮಾಡಲ್ಪಡುವಂತಹ ಮಮ ಕರ್ಮಗಳು ಯಾವುದಿದೆ ಅವೆಲ್ಲವೂ ಕೂಡ ಮಮ ಶುಭಾರ್ಥಮಿತಿ ನನಗೆ ಒಳ್ಳೇದಾಗಬೇಕಂತ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂತ. ಇತಿ ಬ್ರಹ್ಮಣಿ ಆಧಾನ, ಪರಮಾತ್ಮನಿಗೆ ಎಲ್ಲವನ್ನು ಸಮರ್ಪಣೆ ಮಾಡುವುದು, ಎಲ್ಲವೂ ಪರಮಾತ್ಮನ ಪರವು ಅಂತ ತಿಳ್ಕೊಳ್ಳುವುದು. ಸ್ವಾತಂತ್ರ್ಯ ಅಭಾವ ಅಪೇಕ್ಷೆಯ ಏವ ಜೀವಸ್ಯ ಕರ್ತೃತ್ವಂ, ಜೀವನಿಗೆ ಸ್ವಾತಂತ್ರ್ಯವಿಲ್ಲ ಆ ದೃಷ್ಟಿಯಲ್ಲಿ ಕರ್ತೃತ್ವವಿಲ್ಲ, ಜೀವನಿಗೆ ಕರ್ತೃತ್ವವಿಲ್ಲ ಅಂದ್ರೆ ಸ್ವಾತಂತ್ರ್ಯ ಇಲ್ಲ ಆ ಕಾರಣದಿಂದ ಕರ್ತೃತ್ವವಿಲ್ಲ, ಸ್ವಾತಂತ್ರ್ಯವಿಲ್ಲದೇ ಇರುವುದರಿಂದ ಆ ದೃಷ್ಟಿಯಿಂದ ಜೀವನಿಗೆ ಅಕರ್ತೃತ್ವ ಇದೆ, ಸ್ವಾತಂತ್ರ್ಯ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಇಲ್ಲ ಅನ್ನುವ ಕಾರಣದಿಂದ ಕರ್ತೃತ್ವ ಇಲ್ಲ. ಆದರೆ ಪರತಂತ್ರವಾದ ಭಗವಂತ ಅಧೀನವಾಗಿ ಮಾಡುವುದಿದೆ ಆ ಕಾರಣದಿಂದ ಕರ್ತೃತ್ವ ಇದೆ, ಪರತಂತ್ರ ಕರ್ತೃತ್ವ ಇದೆ, ಸ್ವತಂತ್ರ ಕರ್ತೃತ್ವ ಇಲ್ಲ. ಹೇಗೆ ಅಂತ ಹೇಳಿದ್ರೆ ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಶ್ವಧೀನ ಅಥವೇ ಜೀವ ಕೃತೇ ಕೃತ ಇತ್ಯಪಿ ಇತಿ ಪ್ರವೃತ್ತೆ, ಜೀವಕೃತ ಜೀವನಿಂದ ಮಾಡಲ್ಪಡುವಂತಹದ್ದು ಇತ್ಯಪಿ ಇದು ಕೂಡ ಹೇಗಿದೆ, ಸ್ವವಂದನಂ ಯಥಾ ಪಿತ್ರ ಕಾರಿತಂ, ತಂದೆ ಮಗನಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾನೆ, ಮಗ ನಮಸ್ಕಾರ ಮಾಡ್ತಾನೆ ತಂದೆಗೆ. ಸೊ ಸ್ವತಂತ್ರ ಇಲ್ಲ ಅಲ್ಲಿ, ಮಗ ನಾನು ಸ್ವತಂತ್ರವಾಗಿ ನಮಸ್ಕಾರ ಮಾಡ್ತಾ ಇದ್ದೆ, ತಂದೆ ಮಾಡಂತ ನಾನು ಮಾಡ್ತಾ ಇದ್ದೀನಿ. ಸೊ ತಂದೆಯ ಇನ್ಸ್ಟ್ರಕ್ಷನ್ ಪ್ರಕಾರ ಮಗ ಹೇಗಾದರೆ ಅಸ್ವತಂತ್ರನಾಗಿ ತಂದೆಗೆ ನಮಸ್ಕಾರ ಮಾಡುತ್ತಾನೋ, ಶಿಶುವಾದವನು ಚಿಕ್ಕವನು ತಿಳುವಳಿಕೆ ಇಲ್ಲ, ಭಗವಂತ ನಮ್ಮ ತಂದೆ ಇದ್ದಂತೆ, ನಾವು ಮಕ್ಕಳಿದ್ದಂತೆ, ತಂದೆ ಮಕ್ಕಳಿಗೆ ಹೇಳಿ ನಮಸ್ಕಾರ ಮಾಡಿಸಿಕೊಂಡಂತೆ ಭಗವಂತ ನಮಗೆ ಹೇಳಿ ನಮಸ್ಕಾರ ಮಾಡಿಸಿಕೊಳ್ಳುತ್ತಾನೆ. ಯಾಕೆ ಅಂತ ಹೇಳಿದ್ರೆ, ಮತ್ತು ತಂದೆ ಮಗನಿಗೆ ಒಳ್ಳೇದಾಗಬೇಕಂತ ನಮಸ್ಕಾರ ಮಾಡಂತ, ತಂದೆಗೆ ಮಗ ನಮಸ್ಕಾರ ಮಾಡಿದ್ರೆ ಬರುವ ಪ್ರಯೋಜನವೇನೂ ಇಲ್ಲ, ಆದ್ರೆ ಒಳ್ಳೇದಾಗಬೇಕು ಮಗನಿಗೆ ಅನ್ನುವ ದೃಷ್ಟಿಯಿಂದ. ಇಲ್ಲಿ ಭಗವಂತ ಹಾಗೆ ತನ್ನ ಭಕ್ತರಾದವರು ತನಗೆ ನಮಸ್ಕಾರ ಮಾಡಿದ್ರೆ ಅದರಿಂದ ಅವರು ಉದ್ಧಾರವಾಗಬೇಕು ಅಂತ ಪರಮಾತ್ಮ ಮಾಡಿಸುತ್ತಾನೆ ಅವರಿಂದ. ಅಥೋ ಮನಸಾಯೇವ ಕರ್ಮನ್ಯಾಸೋ ಅಸ್ವಾತಂತ್ರ ಅಪೇಕ್ಷೆಯ, ಮನಸ ಮನಸ್ಸಿನಿಂದಲೇ ಕರ್ಮನ್ಯಾಸ ಕರ್ಮಸನ್ಯಾಸ ಅನ್ನುವುದು ಇದು ಅಸ್ವತಂತ್ರ ಅಪೇಕ್ಷೆಯ. ಕರ್ಮ ಸನ್ಯಾಸ ಅಂದ್ರೆ ಏನು? ಸ್ವತಂತ್ರ ಸನ್ಯಾಸ, ಸ್ವತಂತ್ರ ಭಾವನದ ಸನ್ಯಾಸವೇ ಕರ್ಮ ಸನ್ಯಾಸ. ಕರ್ಮವನ್ನು ಬಿಡುವುದೆಂದರೆ ಸ್ವತಂತ್ರದ ಅಭಿಮಾನವನ್ನು ಬಿಡುವುದು ಯಾವುದಿದೋ ಅದೇ ಕರ್ಮ ಸನ್ಯಾಸ. ಸ್ವಾತಂತ್ರ್ಯ ಅಪೇಕ್ಷೆಯನ್ನು ಬಿಡುವುದೇ ಕರ್ಮ ಸನ್ಯಾಸ. ಅಥ ಮನಸಾ ಏವ ಕರ್ಮನ್ಯಾಸೋ ಅಸ್ವಾತಂತ್ರ್ಯ ಅಪೇಕ್ಷೆಯ, ಅಸ್ವಾತಂತ್ರ್ಯ ದೃಷ್ಟಿಯಲ್ಲಿ ಮನಸ್ಸಿನಿಂದ ಕರ್ಮಗಳನ್ನು ಮಾಡುತ್ತಿಲ್ಲ ಅನ್ನುವ ತಿಳುವಳಿಕೆಯಾಗಿ ಇದ್ದಿದೋ ಅದೇ ಕರ್ಮನ್ಯಾಸ ಅಂತ ಹೇಳಿದ್ದಾರೆ. ಈ ವಿಧವಾಗಿ ಈ 10-13 ವರೆಗೂ ಇರುವ ಶ್ಲೋಕಗಳಿಗೆ ಎಲ್ಲ ಒಟ್ಟಿಗೆ ಕೂಡಿಸಿ ತಾತ್ಪರ್ಯದಲ್ಲಿ ಕಂಡೆನ್ಸ್ ಮಾಡಿ 10, 11, 12, 13 ಈ 4 ಶ್ಲೋಕಗಳ ಭಾವವನ್ನು ಈ ತಾತ್ಪರ್ಯದಲ್ಲಿ ಆಚಾರ್ಯರು ತುಂಬಿಸಿ ಹೇಳ್ತಾ ಇದ್ದಾರೆ. ತತ್ ಪೂಜಾತ್ಮಕಾನಿ ತತ್ ಕೃತಾನಿ ಮಮಶುವಾರ್ಥಂ ಇತಿ ಬ್ರಹ್ಮಣಿ ಆಧಾನಂ. ಬ್ರಹ್ಮಣಿ ಪರಮಾತ್ಮನಲ್ಲಿ ಆಧಾನ ಮಾಡಿಕೊಂಡು ಅಂದ್ರೆ ಅವನಲ್ಲಿ ಈ ಭಾವನೆಯನ್ನು ಇಟ್ಟು ಮಾಡುವುದು. ಸ್ವಾತಂತ್ರ್ಯ ಅಭಾವ ಅಪೇಕ್ಷೆಯ ಏವ ಜೀವಸ್ಯ ಅಕರ್ತೃತ್ವಂ ಸ್ವವಂದನಂ ಯಥಾ ಪಿತ್ರಾಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಷ್ಣುವಧೀನ ಭವೇತ್ ಜೀವ ಕೃತೇತ್ಯಪಿ ಇತಿ ಪ್ರವೃತ್ತೆ. ಅಥೋ ಮನಸಾಯೇವ ಕರ್ಮನ್ಯಾಸೋ ಅಸ್ವಾತಂತ್ರ್ಯ ಅಪೇಕ್ಷೆಯ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 14 ಶ್ಲೋಕ ನಮಗೆ ಫೈನಲ್ ವರ್ಡಿಕ್ಟ್ ಇದ್ದಂತೆ, ಸ್ವಾತಂತ್ರ್ಯ ಅಸ್ವಾತಂತ್ರ್ಯದ ವಿಷಯದಲ್ಲಿ ಕರ್ತೃತ್ವ ಅಕರ್ತೃತ್ವ, ಸ್ವಾತಂತ್ರ್ಯ ಕರ್ತೃತ್ವ, ಅಸ್ವಾತಂತ್ರ್ಯ ಕರ್ತೃತ್ವ, ಪರಾಧೀನ ಕರ್ತೃತ್ವ ಇವೆಲ್ಲವೂ ಬರುವಾಗ ಬಹಳ ದಿನಕ್ಕೆ ಬರುವ ಗೊಂದಲವಾದ ವಿಷಯವೇನಂತ ಹೇಳಿದ್ರೆ ಎಲ್ಲರೂ ಈ ವಿಧವಾಗಿ ಭಾವನೆ ಮಾಡ್ತಾರೆ. ಹೌದ್ರಿ, ನಮಗೆ ಸ್ವಾತಂತ್ರ್ಯವಿಲ್ಲ, ಆದರೆ ಭಗವಂತ ನಮಗೆ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ಕೊಟ್ಟಾಗ ಸ್ವಲ್ಪ ಸ್ವಾತಂತ್ರ್ಯ, ಪೂರ್ತಿ ಕೊಡೋದಿಲ್ಲ ದೇವರು, ಸ್ವಲ್ಪ ಸ್ವಾತಂತ್ರ್ಯ ನಮಗೆ ದೇವರು ಕೊಡ್ತಾನೆ. ಕೊಟ್ಟಾಗ ನಮಗೆ ಸ್ವಾತಂತ್ರ್ಯ ಇದೆ ಅಂದ್ರೆ ದತ್ತ ಸ್ವಾತಂತ್ರ್ಯ ಅನ್ನುವ ಶಬ್ದವನ್ನು ನೋಡೋತ್ತಿಗೆ ಇನ್ನೂ ಜನರಿಗೆ ಗೊಂದಲ. ದತ್ತ ಸ್ವಾತಂತ್ರ್ಯ, ಕೊಡಲ್ಪಟ್ಟ ಸ್ವಾತಂತ್ರ್ಯ, ಭಗವಂತ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಸ್ವಲ್ಪ ಸ್ವಾತಂತ್ರ್ಯ ಕೊಡ್ತಾನೆ, ಅಲ್ಪ ಸ್ವಾತಂತ್ರ್ಯ ಕೊಡ್ತಾನೆ, ಕೊಟ್ಟಾಗ ನಮಗೆ ಸ್ವಾತಂತ್ರ್ಯವಿದೆ ಅಂತ ಭಾವನೆಯನ್ನು ಮಾಡ್ತಾರೆ. ಅದು ಸರಿ ಇಲ್ಲ. ಭಗವಂತ ಯಾವತ್ತೂ ಸ್ವಾತಂತ್ರ್ಯವನ್ನು ಯಾರಿಗೂ ಕೊಡುವುದಿಲ್ಲ. ಸೊ ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸುಜತಿ ಪ್ರಭುಹು. ಪ್ರಭುಹು ಸರ್ವಸಮರ್ಥನಾದ ಭಗವಂತ ಲೋಕಸ್ಯ ಕರ್ತೃತ್ವಂ ಕರ್ಮಾಣಿ ನ ಸುಜತಿ ನ ಅಂತ ಎರಡು ಸರಿ ಹೇಳಿದ್ದಾರೆ. ನ ಕರ್ತೃತ್ವಂ ಸುಜತಿ ನ ಕರ್ಮಾಣಿ ಸುಜತಿ, ಎಂಫಸೈಸ್ ಮಾಡಿ, ಡಬಲ್ ಎಂಫಸೈಸ್, ಟ್ರಿಪಲ್ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದಾರೆ. ಲೋಕಸ್ಯ ಕರ್ತೃತ್ವಂ ನ ಸುಜತಿ, ಲೋಕಸ್ಯ ಕರ್ಮಾಣಿ ನ ಸುಜತಿ ಅಂದ್ರೆ ಅರ್ಥ ಏನು? ಆ ಸ್ವಾತಂತ್ರ್ಯ ದೃಷ್ಟಿಯಲ್ಲಿ, ಯಾಕಂದ್ರೆ ಮುಂಚೆ ಹೇಳಿದ್ದಾರೆ ಅಸ್ವಾತಂತ್ರ್ಯ ಕರ್ತೃತ್ವ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಕರ್ತೃತ್ವವೇ ಇಲ್ಲ ಜೀವನಿಗೆ ಅಂತ ಭಾವನೆ ಮಾಡಬೇಡಿ. ಸ್ವತಂತ್ರ ಕರ್ತೃತ್ವವಿಲ್ಲ, ಅಸ್ವತಂತ್ರ ಕರ್ತೃತ್ವವಿದೆ ಅಂತ ಹೇಳಿ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸುಜತಿ ಪ್ರಭುಹು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅಂತ ಹೇಳಿ ಈ ಶ್ಲೋಕದ ಮೂಲಕವಾಗಿ ಅದನ್ನು ಎಂಫಸೈಸ್ ಮಾಡಿ ಹೇಳಿದ್ದಾರೆ. ಇದು ಬಹಳ ವಿಸ್ತಾರವಾಗಿ ಹೋಗುವಂತಹ ಶ್ಲೋಕ. ಇದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡೀಟೇಲ್ಡ್ ಆಗಿ ನೋಡೋಣ. ಇವತ್ತು ಬ್ರೀಫ್ ಆಗಿರ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಗಾಯನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನಸ್ವಭಾವಾತ್ ಕರೋಮಿ ಇದ್ದಿತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.